कांताय कल्याण गुणैक धाम्ने नवद्युनाथ प्रतिम प्रभाया नारायणाय अखिल कारणाय श्री प्राणनाथाय नमस्करोमि। गंगा स्नानक्के आचार्यरु होरडबेकु होरडबेकु अंत गुरुगळन्न ओत्ताय माड्ता बर्ता इद्दारे। गुरुगळिगेनु विरहाग्नि शंकय, होरटोद्रे विरह बरुत्तल्ल। ಗುರುಗಳಿಗೆ ಶಿಷ್ಯನ ವಿರಹ, ಶಿಷ್ಯನಿಗೆ ಗುರುಗಳ ವಿರಹ. ಶಿಷ್ಯನಿಗೇನೋ ಯಾವ ವಿರಹ ಇಲ್ಲ, ಎಲ್ಲ ಗೆದ್ದವರು ಅವರು. ಗುರುಗಳಿಗೆ ಶಿಷ್ಯನ ವಿರಹ, ಶಿಷ್ಯ ಹೋದಾಯಕ್ಕೆ ಅಂತ. ಅದಕ್ಕೆ ಶಿಷ್ಯ ಕೇಳ್ತಾ ಇಲ್ಲ, ಹೋಗ್ಬೇಕು ಹೋಗ್ಬೇಕು ಅಂತ ಇದ್ದಾರೆ. ಅದಕ್ಕೆ ತಾವು ಭಗವಂತನನ್ನೇ ವಿಶೇಷವಾಗಿ ಶರಣಾಗ್ತಾ ಇದ್ದಾರೆ. ತಮಸ್ಮರತ್ ಸ್ವಾಮಿನಮೇವ ವಿಶೇಷವಾಗಿ ಭಗವಂತನ ಶರಣಾಗತರಾದರಂತೆ. ಅವಾಗ ಇತಸ್ತುತಿಯೇ ದಿವಸೇ ದ್ಯುನಿಮ್ನಗ ತ್ವದತ್ತಮಕಟಕಮವ್ರಜೇತ್ ಅತೋ ನಯಾಯ ಇತಿ ತಂ ತದಾ ವದತ್ ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿಹಿ. ಅವಾಗ ಒಬ್ಬ ಮನುಷ್ಯನಲ್ಲಿ ಪ್ರವೇಶ ಮಾಡಿ ಭಗವಂತ ಗೊತ್ತಾಗ್ಬಿಡುತ್ತೆ, ದೇವರು ಬಂದಿದ್ದ ಅಥವಾ ಅವರೇ ಮಾತಾಡ್ತಾ ಇದ್ದಾರ ಎಂಬುದು ಗೊತ್ತಾಗ್ಬಿಡುತ್ತೆ. ಹೇಗೆ ವಿಜಯದಾಸರು ಅಡಿಗೆವನ ಕೈ ಹಿಡಿದರೆ ಅವನ ಬಾಯಿನ ಸುಧಾ ಬರುವಾಗ ಅವನದ್ದಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಕೈ ಬಿಟ್ಟು ಕೂಡಲೇ ನಮ್ಮಪ್ಪ ನಿನ್ ಗೋತ್ರ ಏನೋ ನಮ್ಮಪ್ಪನಿಗೆ ಗೊತ್ತು ಅಂತ ಹೇಳಿದವ. ನಂಗೆ ಗೊತ್ತಿಲ್ಲ, ನಮ್ಮಪ್ಪನಿಗೆ ಗೊತ್ತು ಅಂತ ಹೇಳಿದವ, ಸುಧಾ ಎಲ್ಲಿ ಹೇಳಿಕ್ಕಾಗತ್ತೆ. ಆದ್ರೆ ಕೈ ಹಿಡಿದು ಕೂಡಲೇ ಸುಧಾ ಬಂತು ಅವನ ಕೈಯಿಂದ, ಅಂದ್ರೆ ಅದು ದೊಡ್ಡವರೇ ಹಿಡಿಸಿದ್ದು ಅಂತ ಹೇಗಾಗುತ್ತೋ ಆ ರೀತಿಯಲ್ಲಿ ಒಬ್ಬ ಮನುಷ್ಯನಲ್ಲಿ ಪ್ರವೇಶ ಮಾಡಿ ಹಿಡತಾ ಇದ್ದಾರೆ. ಇತಃ ತೃತೀಯೇ ದಿವಸೆ, ಇಲ್ಲಿಂದ ಮೂರನೇ ದಿವಸದಲ್ಲಿ ದ್ಯುನಿಮ್ನಗ ದೇವ ಗಂಗೆಯಾದಂಥ ಗಂಗಾದೇವಿ ದೇವ ನದಿ ತ್ವದರ್ಥಂ ಅಸ್ಮಾಕ ತಟಾಕ ಮಾವೃಜೇತ್ ಹೇಳ್ತಾ ಇದ್ದಾರೆ. ಈ ಒಂದು ಸರೋವರಕ್ಕೆ ತಾನಾಗಿ ಬರ್ತಾಳೆ, ಅದರಿಂದ ನೀನು ಗಂಗಾಸ್ನಾನಕ್ಕೆ ಹೋಗಬೇಕಾಗಿಲ್ಲ ಅಂತ ಭಗವಂತ ಅಪ್ಪಣೆ ಕೊಟ್ಟ ಕೂಡಲೇ ಮಧ್ವರಾಯರು ಹಾಗೆ ಸ್ಥಿರವಾಗಿ ನಿಂತರಂತೆ. ಸರಿ, ತಾವು ಗಂಗಾ ಸ್ನಾನಕ್ಕೆ ಹೋಗುವುದಕ್ಕಿಂತ ಗಂಗೆ ತಮ್ಮಗಾಗಿ ಬಂದರೆ, ಅದು ಭಗವಂತನ ಅಪ್ಪಣೆ ಆದರೆ ವಿಶೇಷ ಆಯಿತು. ವಿಶೇಷದಾಸರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ವಿಶೇಷದಾಸರ ಚರಿತ್ರೆಯಲ್ಲಿ ಅವರು ಕಾಶಿಗೆ ಹೋಗಬೇಕು ಅಂತ ಶಿಷ್ಯರೆಲ್ಲ ಹೇಳ್ತಾರೆ, ದಾಸರೇ ತುಂಬಾ ಕಾಲ ಆಯ್ತು, ನೀವು ಎಲ್ಲಿಗೆ ಹೋಗ್ಲಿಲ್ಲ, ಕಾಶಿಗಾದ್ರೂ ಹೋಗೋಣ. ಪಪ್ಪ ನನಗೆ ದೇವರ ಅಪ್ಪಣೆ ಇಲ್ಲ ಎಲ್ಲಿ ಹೋಗ್ಲಿಕ್ಕೆ, ನೀವೆಲ್ಲ ಒತ್ತಾಯ ಮಾಡ್ತೀರಾದ್ರಿಂದ ಕಾಶಿಗೆ ಹೋಗೋಣ, ಇಲ್ಲೇ ಇರಬೇಕು ಅಂದ್ರೆ ದೇವರ ಅಪ್ಪಣೆ ನನಗೆ. ಅವತ್ತು ರಾತ್ರಿ ಗಂಗಾದೇವಿ ಸೊಕ್ಕಂದ್ರಿ, ನಾನೇ ಬರ್ತಾ ಇದ್ದೆ, ನೀವು ಹೋಗಬೇಡಿ. ಸರಿ, ಮಾರನೇ ದಿನ ಅಲ್ಲಿ ನೀವು ನೋಡಿದ್ದೀರಾ ಮೊದಲ ಕಲ್ನಲ್ಲಿ ಶ್ರೀನಿವಾಸ ದೇವ್ ನೋಡಿಲ್ಲಲ್ಲ, ಬಹಳ ಚೆನ್ನಾಗಿದೆ ಶ್ರೀನಿವಾಸ ದೇವ್ ದೇವಸ್ಥಾನ, ಎದುರಿಗೆ ದಾಸರಾಯರ ಮನೆ. ಯಾವಾಗ್ಲೂ ಅಲ್ಲಿ ಬೇರೆ ಸಾತಾನರು ಪೂಜೆ ಮಾಡ್ತಾರೆ, ಶ್ರೀನಿವಾಸ ದೇವರು ಪೂಜೆ ಮಾಡಿ ಬೀಗದಕ್ಕೆ ಇವ್ರು ಕೊಟ್ಬಿಟ್ಟು ಹೋಗ್ತಾರೆ, ಇವ್ರನ್ನ ಹೋಗಿ ಮತ್ತೆ ನೈವೇದ್ಯ ಪೂಜೆ ಎಲ್ಲ ಮಾಡಿಬಿಡ್ತಾರೆ ಇಲ್ಲಿದ್ದವರು. ಹಾಗೆ ದಾಸರಿ ಕಿರಿ ಕೈ ಕೊಟ್ಬಿಟ್ಟು ಹೋಗಿದ್ದಾರೆ ಅವರು. ಮಾರನೇ ದಿವಸ ಎಲ್ಲರೂ ಹೇಳಿದ್ದಾರೆ, ಇವತ್ತು ಅಮ್ಮನವರು ಬರ್ತಾರೆ ಅಂತ ಬಾಗಿನ ಸಿದ್ಧ ಮಾಡಿ. ಎಲ್ಲರೂ ಗುಸುಗುಸು ಶುರು ಆಯಿತು. ಏನದು ಅಂದ್ರೆ ಅಮ್ಮನವರು ಅಂದ್ರೆ ಯಾರು ಅಮ್ಮನವರು ಅಂತ ಹೇಳಿದ್ರೆ, ಅಲ್ಲಿ ಗದ್ವಾಲ ರಾಣಿಗೆ ಅಮ್ಮನವರು ಅಂತ ಕರೆಯೋದು ಚಾಲ್ತಿಯಲ್ಲಿ. ಅಯ್ಯೋ ದಾಸರಿಗೂ ತಪ್ಪಿಲ್ಲ, ಆಕೆ ಬಂದ್ರೆ ಇವರೇ ವಾಯನ ಕೊಡೋದು, ಇದೇನು ಪ್ರಾರಂಭ ಅಂತೇಳಿ ಎಲ್ಲರೂ ಶುರು ಮಾಡಿದ್ರು. ಸರಿ, ಮಧ್ಯಾಹ್ನ ಕಾಲಕ್ಕೆ ಮಂಗಳ ವಾದ್ಯಗಳಿಂದ ಶ್ರೀನಿವಾಸನ ಗುಡಿಗೆ, ಅಲ್ಲಿಂದಲ್ಲೇ ಇಲ್ಲಿಂದ ಹೆಜ್ಜೆಗೆ ಈ ಮನೆಯಿಂದ ಆ ಮನೆಗೆ ಇದ್ದಷ್ಟು ಅಲ್ಲಿಗೆ ಮಂಗಳ ವಾದ್ಯಗಳಿಂದ ಹೋಗ್ತಾ ಇದ್ದಾರೆ, ವಾಯನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಬಾಗಲು ತೆಗಿತಾರೆ, ನೀವು ನೋಡಬಹುದು ಬಾಗಲು ಆ ಹೊಸ್ತಲು ಎಷ್ಟಿರುತ್ತೆ ಅಂದ್ರೆ, ಒಳಗ ದೇವರು ಆ ಹೊಸ್ತಲು ಇಳಚೂರು ಆಳ, ಒಳಗೆಲ್ಲ ಅಂಗಳ ಆಳ, ದೇವರ ತೊಡೆವರೆಗೂ ಹೊಸ್ತಲು ಬರುತ್ತೆ. ಒಂದು ವೇಳೆ ನಾವು ನೀರು ತುಂಬಿದ್ರೆ ಫುಲ್ ಟ್ಯಾಂಕ್ ತರ ತುಂಬಿಡುತ್ತೆ ದೇವರ ತೊಡೆವರೆಗೂ, ಇಡೀ ಗರ್ಭಗುಡಿ ತುಂಬಿದೆ. ಆಗಲೇ ಕೀಲಿ ಕೊಟ್ಟು ಹೋಗಿದ್ದಾನೆ, ಅವಾಗೆ ಹೋಗಿದ್ದಾರೆ, ಒಂದು ತೊಟ್ಟು ನೀರಿರಲಿಲ್ಲ, ಹೋಗೋಷ್ಟೊತ್ತಿಗೆ ನೀರು ತುಂಬಿದೆ. ಬಿಳಿ ನೀರು, ಬಿಳಿ ನೀರು ಮೇಲಕ್ಕೆ ತರಂಗಗಳು ಬರ್ತಾ ಇವೆ, ಅಲೆಗಳು ಬರ್ತಾ ಇವೆ. ಹೇಗೆ ಸಾಧ್ಯ? ಎಲ್ಲರೂ ನೋಡ್ತಾ ಇದ್ದಾರೆ. ದಾಸರು ಬಂದ್ರು, ಅಪ್ಪ ಗಂಗೆ ಬಂದಿದ್ದಾಳೆ ಅಂತ ಹೇಳಿ ಆ ವಾಯನ ಕೊಟ್ಟರು, ಸ್ನಾನ ಮಾಡಿದ್ರು, ಎಲ್ಲರೂ ಸ್ನಾನ ಮಾಡಿದ್ರಲ್ಲೇ, ಎಲ್ಲರೂ ಅವರ ತಂಬಿಗೆಯಲ್ಲಿ ಹಿಡ್ಕೊಂಡು ಹೊರಟ್ರು. ಊಟ ಕೂತಿದ್ದಾರೆ, ಕೈಯಲ್ಲಿ ಆಪೋಷನ್ ಹಾಕ್ಬೇಕು ಅಂತ ಹಾಕೊಂತಾರೆ. ಯಾರ ತಂಬಿಗೆಯಲ್ಲಿ ನೀರಿಲ್ಲ, ದಾಸರ ತಂಬಿಗೆಲ್ಲಿ ಒಂದೇ ನೀರಿರೋದು, ಇನ್ಯಾರ ಮತ ನೀರು ತಂದು ಹಾಕಿದ್ರಲ್ಲರಿಗೆ. ಆ ರೀತಿಯಲ್ಲಿ ದಾಸರಿಗೆ ದರ್ಶನ ಕೊಟ್ಟ ಗಂಗಾ ಈಗಲೂ ಅಲ್ಲೇ ಇದ್ದಾಳೆ. ಹೇಗೆ ಅಂತ ಹೇಳಿದ್ರೆ, ಆ ಶ್ರೀನಿವಾಸನ ಪಾದ ಯದ್ಯಪಿ ನಾವು ಬಿಸಿಲು ಕಾಲದ ಅಷ್ಟಮಿ ಹೋಗೋದು ಹೌದಾ, ವೈಶಾಖ ಶುದ್ಧ ಅಷ್ಟಮಿ ಅವರ ಆರಾಧನೆ, ಆರಾಧನೆ ಹೋದ್ರೆ ಮಠ ಮಠ ಬಿಸಿಲು, ಹೊರಗೆಲ್ಲ ಬಾವಿಗಳು ಒಣಗಿ ಒಡಗರಾಗಿರುತ್ತೆ, ಒಳಗೆ ಮಾತ್ರ ಗುಡ್ಡ ಶ್ರೀನಿವಾಸ ದೇವರು ಒಡಮೂಡಿದ್ದಾರೆ. ಮೊದಲು ಆದಿಶಿಲಾ ಕ್ಷೇತ್ರ ಅಂತ ಮಹಿಮ, ಶ್ರೀನಿವಾಸ ದೇವರು ಮೊದಲು ಬಂದದ್ದು ಇಲ್ಲಿಗೆ, ನಂತರ ತಿರುಪತಿಗೆ ಬಂದದ್ದು ಅಂತ, ಮೊದಲು ಬಂದದ್ದು ಇಲ್ಲಿಗೆ ಮೂಡಿದ್ದು. ಅಂಥ ದೇವರ ಪಾದದ ಹತ್ರ ಯಾವಾಗ್ಲೂ ಗಂಗಾ ಹೋದ್ರೆ ಅರ್ಚಕರು ಕೇಳಬೇಕು, ನಾವು ಕೇಳಿದ್ರೆ ಒಡಕ್ ಕರ್ಕೊಂಡು ಹೋಗಿ ಹತ್ತಿರ ದೀಪ ಇಟ್ಟು ತೋರಿಸ್ತಾರೆ, ಬಟ್ಟೆ ತಗೊಂಡು ದೇವರ ಪಾದ ಒರೆಸ್ತಾರೆ. ದೇವರ ಪಾದ ಇಲ್ಲ, ಬೆವರು ಇದ್ದಂಗೆ ಎಲ್ಲ ನೀರು ಬರ್ತಾ ಇರುತ್ತೆ, ಬೆವರು ಕಟ್ಟಿದಂಗೆ, ಅದರ ಚೆನ್ನಾಗಿ ಒರೆಸಿ ಮತ್ತೆ ದೀಪ ಹಿಡಿದ್ರೆ ಆ ಕಲ್ಲಿನೊಳಗಿಂದನೆ ದೇವರ ಪಾದದಿಂದ ನೀರೆಲ್ಲ ಸರ 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 ಬರುತ್ತೆ. ಮತ್ತು ಮಿಕ್ಕ ಪ್ರತಿಮಾ ಎಲ್ಲಿ ಬರಲ್ಲ, ಪಾದದ ಹತ್ರ ಮಾತ್ರ ಬರ್ತಾ ಇರುತ್ತೆ. ಎಲ್ಲಾ ಬಾವಿ ಒಣಗಿದ್ರೆ ಅಲ್ಲಿ ಮಾತ್ರ ನೀರು ಬರುತ್ತೆ. ಗಂಗಾ ಸನ್ನಿಧಾನ ವಿಶೇಷ ಅದ್ಭುತವಾಗಿ ಬರುತ್ತೆ. ಅದಕ್ಕೆ ಹೇಳ್ತಾರೆ ಆ ಮೂರನೇ ದಿವಸ ಬರುತ್ತೆ. ತದಗ್ನಯೋಪಾಗತ ಜಾಕ್ನ ಬೀಜಲೇ ಜನೋತ್ರ ಸಸ್ನೌ ಸಹ ಪೂರ್ಣ ಬುದ್ಧಿನ ತತಃ ಪರಂ ದ್ವಾದಶ ವತ್ಸರಾಂತರೇ ಸದಾ ವ್ರಜೇತ್ ಸಾ ತದನುಗ್ರಹಂಕಿನಿ. ಆ ಭಗವಂತನ ಆಜ್ಞೆಯಂತೆ ಅನಂತ ಸರೋವರಕ್ಕೆ ಗಂಗಾದೇವಿ ಬಂದು ಅವಾಗ ವಿಶೇಷವಾಗಿ ಮೂರನೆಯ ದಿವಸ ಹೋಗಿ ಸ್ನಾನ ಮಾಡಿದರಂತೆ. ಅಲ್ಲ, ಗಂಗಾದೇವಿ ಆ ಜಲಕ್ಕೆ ಬಂದ್ಲು ಅಂತ ಹೇಗೆ ಗುರ್ತು ಅಂದರೆ, ಈಗಲೂ ನೀವು ಮಧು ಸರೋವರಕ್ಕೆ ಹೋದರೆ ನಿಮಗೆ ಬಲಭಾಗದಲ್ಲಿ ಇಳಿದ ಕೂಡಲೇ ಬಲಭಾಗದಲ್ಲಿ ಗಂಗಾದೇವಿ ಇದ್ದಾಳೆ. ಆ ಕಳ ಸರಿಯಾದ ಕಡೆಗೆ ಆ ನೀರಿನಿಂದ ವಿಶೇಷವಾಗಿ ಬಿಳಿ ನೀರು ಬರುವುದು ಮಧ್ವರಾಯರೇ ಕಾಣಿಸ್ತು. ಎಲ್ಲರಿಗೂ ನೋಡಿದ್ರು, ಓ ನೀರು ಬರ್ತಾ ಇದೆ ಅಂತ ನೋಡಿ, ಆ ನೀರು ಬಿಳಿ ಇರುತ್ತಾ? ಹೌದು, ನೀವು ಪ್ರಯಾಗಕ್ಕೆ ಹೋದ್ರೆ ಅಲಹಾಬಾದ್ ಗಂಗಾ ಯಮುನಾ ಸರಸ್ವತಿ ಸಂಗಮ ಸೆಂಟರ್ಗೆ ಬೋಟ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನೋಡಿ ಒಂದು ಕಡೆ ಬಿಳಿ ನೀರು, ಒಂದು ಕಡೆ ಕಪ್ಪಾದ ನೀರು, ಮಧ್ಯೆ ಕೆಂಪಿರುತ್ತೆ, ಮೂರು ಇರುತ್ತೆ ಅಲ್ಲಿ. ಅದೇ ತರ ಅಲ್ಲಿ ಬಿಳಿ ನೀರು, ಅಷ್ಟಕ್ಕೆ ನಮ್ಮ ವಿದ್ಯಾಮಾನ್ಯರಿಗೂ ದರ್ಶನ ಆಯಿತು. ವಿದ್ಯಾಮಾನ್ಯರಿಗೂ ದರ್ಶನ ಆದ ಮೇಲೆ ಅದಮಾರು ಮಠದ ವಿಭುದ ಪ್ರಿಯರು ವಿದ್ಯಾಮಾನ್ಯರಿಗೆ ಆಶ್ರಮ ಕೊಟ್ಟವರು, ಅವರಿಗೂ ದರ್ಶನ ಆಯಿತು. ಆಗಿ ಅಲ್ಲಿ ಗಂಗಾದೇವಿ ಪ್ರತಿಷ್ಠೆ ಮಾಡಿದ್ದಾರೆ, ಆ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆಕೆ ಬಂದು ಜನೋತ್ರ ಸಸ್ನವು ಸಹ ಪೂರ್ಣ ಬುದ್ಧಿನ ಪೂರ್ಣ ಪ್ರಜ್ಞರನ್ನು ಮುಂದಿಟ್ಟುಕೊಂಡು ಎಲ್ಲರೂ ಸ್ನಾನ ಮಾಡಿದರಂತೆ. ಆದ್ದರಿಂದ ತದನಂತರ ತತಃಪರಂ ದ್ವಾದಶ ವತ್ಸರ ಅಂತಾರೆ, ಹನ್ನೆರಡು ವರ್ಷಗಳಿಗೊಮ್ಮೆ ವಿಶೇಷವಾಗಿ ಮಧ್ವಾಚಾರ್ಯರ ಮೇಲೆ ಭಗವಂತ ಮಾಡಿದ ಅನುಗ್ರಹವನ್ನ ಪೂರ್ಣವಾಗಿ ಆ ಜನಕ್ಕೆ ತೋರಲಿಕ್ಕಾಗಿ ಆಕೆ ಹನ್ನೆರಡು ವರ್ಷಕ್ಕೊಮ್ಮೆ ಸದಾ ಅಲ್ಲಿಗೆ ನಿಯಮದಿಂದ ಬರ್ತಾ ಇದ್ದಾಳೆ. ಆ ಬಂದದ್ದನ್ನೇ ವಿದ್ಯಾಮಾನ್ಯರು ಅವರ ಗುರುಗಳು ನೋಡಿದರು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ, ನಾವು ದೊಡ್ಡವರ ಅನುಗ್ರಹ ಪಡೆದರೆ ನಮಗೆ ಬೇಕಾದ್ದು ಬರುತ್ತೆ. ಅಚ್ಯುತ ಪ್ರೇಕ್ಷರು ಯದ್ಯಪಿ ತಮ್ಮ ಗುರುಗಳಂತೆ ಶಿಷ್ಯನಂತೆ ಇದ್ರು, ಗುರುಗಳ ಜಗದ್ಗುರುಗಳಾದ ಮಧ್ವಾಚಾರ್ಯರನ್ನ ಎಡಬಿಡದೆ ಹಿಡ್ಕೊಂಡಿದ್ದರಿಂದ ಭಗವಂತ ಅನುಗ್ರಹ ಮಾಡಿ ಅವರಿಗೆ ಬೇಕಾದ ಶಾಸ್ತ್ರ ನದಿ ಮತ್ತು ಈ ಹೊರಗಿನ ನದಿ ಗಂಗಾ ನದಿ ಎರಡನ್ನೂ ಭಗವಂತ ಅನುಗ್ರಹ ಮಾಡಿದ. ಹಾಗಾದ್ರೆ ಗುರುಗಳ ಪಾದವನ್ನು ಗಟ್ಟಿಯಾಗಿ ಹಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಗತೆ ದಿನಾನಾಂ ದಶಕೆ ಸಮಾಸಕೆ ವರಾಶ್ರಮಂ ಪ್ರಾಪ್ಯ ಸಪತ್ರ ಲಂಬನಂ ಜಿಗಾಯ ಜೈತ್ರಾನ್ ಬಹುತರ್ಕ ಕರ್ಕಶಾನ್ ಸವಾಸುದೇವಾಹ್ವಯ ಪಂಡಿತಾಧಿಕಾನ್ ಅನ್ನು ಹೇಳ್ತಾ ಇದ್ದಾರೆ. ಆಶ್ರಮ ಸ್ವೀಕರಿಸಿ ಒಂದು ತಿಂಗಳು ಮತ್ತು ಹತ್ತು ದಿವಸ, ದಶಕೆ ಸಮಾಸಕ್ಕೆ ಮಾಸದಿಂದ ಕೂಡಿದ ಹತ್ತು ದಿನಗಳು, ಅಂದ್ರೆ 40 ದಿನ ಆದ ಕೂಡಲೇ ತಮ್ಮ ಜೊತೆಗೆ ವಾದ ಮಾಡಲಿಕ್ಕೆ ಬಂದರು. ಅಂದ್ರೆ ಹೇಳ್ತಾರೆ ಅನೇಕ ವಿಶೇಷ ಕಡೆ ಜಿಗಾಜ ಜೈತ್ರಾನ್ ಬಹುತರ್ಕ ಕರ್ಕಶಾನ್ ಜೈತ್ರಾನ್ ಎಲ್ಲಾ ಕಡೆ ಜಯಪತ್ರ ಗಳಿಸಿ ಬಂದಿದ್ದಾರೆ. ತರ್ಕದಲ್ಲಿ ಮಹಾಪಂಡಿತರು ಯಾರು ಅಂತ ಹೇಳ್ತಾ ಇದ್ದಾರೆ, ವಾಸುದೇವ ಪಂಡಿತ ಮೊದಲಾದಂತಹ ಅನೇಕ ವಿದ್ವಾಂಸರು ಇವರ ಜೊತೆಗೆ ವಾದಕ್ಕೆ ಬರ್ತಾ ಇದ್ದಾರೆ. ಏನು ಇವರು ನೋಡಿಬಿಡೋಣ ಅಂತ ಅವರನ್ನೆಲ್ಲರನ್ನ ಸೋರಿಸಿ ಜಯಪತ್ರವನ್ನ ಪಡ್ಕೊಂಡ್ರು ನಮ್ಮ ಮಧ್ವರಾಯರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ವಾಸುದೇವ ಪಂಡಿತ ಅಂದ್ರೆ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ವೈಶೇಷಿಕ ಮತದವ, ಅನಾಯಾಸದಿಂದ ಅವರು ಸೋರಿಸಿಬಿಟ್ರಂತೆ. ಇನ್ನು ಹೇಳ್ತಾ ಇದ್ದಾರೆ ವಿಶೇಷವಾಗಿ ವಾಸುದೇವ ಪಂಡಿತ ಹೇಗಿದ್ದ ಇವರ ಮುಂದೆ ಅಂದ್ರೆ ಪೌಂಡ್ರಕ ವಾಸುದೇವನಂತೆ ಇದ್ದ, ಅವನು ಸುಲಭವಾಗಿ ಸೋಲಿಸಿಬಿಟ್ರು. ಕೃಷ್ಣ ಹೇಗೆ ಪೌಂಡ್ರಕ ವಾಸುದೇವನ ಸೋಲಿಸಿ ತಲೆ ಕತ್ತರಿಸಿದ, ಹಾಗೆ ಇವರನ್ನು ಸುಲಭವಾಗಿ ಅನಾಯಾಸವಾಗಿ ಸೋಲಿಸಿಬಿಟ್ರವರನ್ನ. ನಂತರ ಗುರುಸ್ವ ಶಿಷ್ಯಂ ಚತುರಂ ಚಿಕೀರ್ಷತಃ ಪ್ರಚೋದನಾಚ್ರೋತು ಮಿಹೋಪಚಕ್ರಮೇ ಅಥಿಷ್ಟ ಸಿದ್ಧಿಶ್ಚಲ ಜಾತಿ ವಾರಿಧಿ ನಿರಾದರೇಣಾಪಿ ಮಹಾತ್ಮನ ಮುನಾ. ಇನ್ನ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ತಮ್ಮ ಶಿಷ್ಯನನ್ನ ಇನ್ನಾ ಹೆಚ್ಚು ಒಳ್ಳೆ ಪಂಡಿತರನ್ನ ಮಾಡಬೇಕು ಅಂತ ಅವರಿಗೆ ಅದಕ್ಕೇನು ಮಾಡಿದ್ರು ಅಂದ್ರೆ ಹೇಳ್ತಾ ಇದ್ದಾರೆ, ಇಷ್ಟಸಿದ್ಧಿ ಎಂಬ ಗ್ರಂಥ ಅದ್ವೈತದ್ದು ಅದೇ ಬಂದಿತ್ತಲ್ಲ ಅವರಿಗೆ ಪರಂಪರೆ, ಅದೇ ಓದ್ತಾ ಇದ್ರು. ಅದಕ್ಕೇನು ಮಾಡಿದ್ರು, ಇದನ್ನೇ ಶಿಷ್ಯನಿಗೆ ಹೇಳಬೇಕು ಅಂತ ವಿಷಯ. ಅದು ಎಂಥದ್ದು ಅಂದ್ರೆ ಛಲ ಜಾತಿ ವಾರಿಧಿ, ಛಲೋತ್ತರ ಜಾತ್ಯುತ್ತರ ಅಂತ ಎರಡರಲ್ಲಿದೆ, ಶಾಸ್ತ್ರದಲ್ಲಿದೆ. ಅದನ್ನು ಹೇಳ್ತಾ ಇದ್ದಾರೆ ಛಲೋತ್ತರ. ಒಬ್ಬ ಬರ್ತಾ ಇದ್ದ ಸನ್ಯಾಸಿ, ಒಬ್ಬ ರಾಜ ಬರ್ತಾ ಇದ್ದ. ರಾಜ ಆ ಸನ್ಯಾಸನ ಪ್ರಶ್ನೆ ಮಾಡಿದ, ಕುತೋ ಮುಂಡಹ ಅಂದ. ಮುಂಡಹ ಅಂದ್ರೆ ಸನ್ಯಾಸಿಯೇ, ಇಲ್ಲಿಂದ ಬರ್ತಾ ಇದ್ದೀಯ. ಉತ್ತರ ಏನ್ ಕೊಟ್ಟ ಆತ ಗೊತ್ತು, ಎಲ್ಲಿಂದ ಬರ್ತಾ ಇದ್ದೀಯ ಅಂತ ರಾಜ ಕೇಳಿದ್ದಾನೆ ಎಂಬುದು ಗೊತ್ತು. ಪದ ಏನ್ ಹೇಳತ್ತೆ, ಶಬ್ದ ಇನ್ನೊಂದರ್ಥ ಹೇಳುತ್ತೆ, ಎಲ್ಲಿಂದ ನಿನಗೆ ಕ್ಷೌರ ಆಗಿದೆ ಎಂಬುದು ಕೂಡ ಹೇಳುತ್ತೆ. ಕುತೋ ಮುಂಡಹ ಅಂದ್ರೆ ಎಲ್ಲಿಂದ ಕ್ಷೌರ ಆಗಿದೆ ಎಂಬುದು ಹೇಳುತ್ತೆ. ಆದರೆ ಹೇಳೋ ಭರದಲ್ಲಿ ಅರ್ಥ ಗೊತ್ತಾಗುತ್ತೆ, ಅವನು ನೀನೆಲ್ಲಿಂದ ಬಂದೀಯಾ ಅಂತ ಕೇಳಿದ್ನ ಅಥವಾ ಎಲ್ಲಿಂದ ಕ್ಷೌರ ಮಾಡಿಸಿಕೊಂಡಿದ್ದೀಯಾ ಅಂತ ಕೇಳಿದ್ನ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಅವನು ಕೇಳಿದ್ದು ಬೇರೆ ಅಂತ ಗೊತ್ತಿದ್ರು ಇನ್ನೊಂದು ಉತ್ತರ ಕೊಟ್ರೆ ಆವಾಗ ಏನು ಹೇಳಿದ ಆ ಯತಿ ಅಂತ ಹೇಳಿದ್ರೆ, ಆಗಲಾತ್ ಮುಂಡಹ ಅಂತ. ಈ ಕುರ್ತಿ ಇದೆಲ್ಲ ಇದರ ಮೇಲಿನ ಪ್ರಾಂತ ಎಲ್ಲ ನಾನು ಕ್ಷೌರ ಮಾಡಿಸಿಕೊಂಡು ಬಂದಿದ್ದೇನೆ ಅಂತ ಕೇಳಿದ್ದು. ಎಲ್ಲಿಂದ ಬರ್ತೀಯಾ ಅಂತ ಕೇಳಿದ್ರೆ, ಇಲ್ಲಿಂದ ಕ್ಷೌರ ಮಾಡಿಸಿಕೊಂಡು ಬಂದಿದ್ದೇನೆ. ಅದಾಗ ಪಂಥಾನಂ ಪೃಚ್ಛಾಮಿ ಅಂದ, ಹಾದಿಯನ್ನು ಕೇಳ್ತಾ ಇದ್ದೇನೆ ನಾನು, ಹಾದಿಯನ್ನು ಕೇಳ್ತಾ ಇದ್ದೇನೆ. ಅವಾಗ ಆ ಶಬ್ದವು ಏನು ಹೇಳುತ್ತೆ, ನೀನು ಬಂದ ಹಾದಿಯನ್ನು ಕೇಳ್ತಾ ಇದ್ದೇನೆ ಅಂತ ರಾಜ ಕೇಳಿತು, ಅದು ಆತನಿಗೆ ಗೊತ್ತಾಯಿತು. ಆದರೆ ಶಬ್ದ ಏನ್ ಹೇಳ್ತಾ ಇದೆ, ಹಾದಿಯನ್ನು ಕೇಳ್ತಾ ಇದ್ದೇನೆ ಅಂದ್ರೆ ಹಾದಿ ಏನ್ ಹೇಳುತ್ತೆ ನಿನಗೆ ಅಂತ. ಹಾದಿ ಕೇಳ್ತಾ ಇದ್ದೇನೆ ನಾನು ಅಂದ್ರೆ ಹಾದಿ ಏನಂತ ನಿನಗೆ ಅಂದ್ರೆ, ಕೇಳಿದ್ದೊಂದು ಉತ್ತರ ಕೊಟ್ಟದ್ದೊಂದು. ಹೇಗೆ ಗೊತ್ತಿಲ್ಲದೆ ಅಲ್ಲ, ಗೊತ್ತಿದ್ದು ಹೇಳ್ತಾರಲ್ಲ ಈ ವೆಟಕಾರ ಅಂತೇಳಿ, ಯಾವುದು ಎಕ್ಕಸ ಮಾಡುದು ಇನ್ನೊಬ್ಬರನ್ನ, ಅವರಿಗೆ ಬೇಡ ಉತ್ತರ ಕೊಟ್ಟು ತಲೆ ಕೆಳಗೆ ಮಾಡುವುದು, ಇದನ್ನ ಜಾತ್ಯುತ್ತರ ಛಲೋತ್ತರ ಅಂತ ಹೇಳ್ತಾರೆ. ಅಂಥ ಉತ್ತರಗಳಿಂದ ತುಂಬಿದ್ದೇ ಇಷ್ಟ ಸಿದ್ಧಿ ಅಂತ ಹೇಳ್ತಾರೆ. ಅಥ ಇಷ್ಟ ಸಿದ್ಧಿ ಚಾಲ ಜಾತಿ ವಾರಿಧಿ, ದೊಡ್ಡ ಸಮುದ್ರದಂತೆ ಕೂತಿದೆ. ಅವಾಗ ವಿಶೇಷವಾಗಿ ನಿರಾದರೇಣಾಪಿ ಮಹಾತ್ಮನ ಮುನ ಶ್ರೋತುಂ ಇಹ ಉಪಚಕ್ರಮೆ. ಸರಿ, ಗುರುಗಳು ಹೇಳ್ತಾ ಇದ್ದಾರೆ ಅದರಲ್ಲಿ ಆಧಾರವೇ ಇಲ್ಲ ಯಾರಿಗೆ, ಮಧ್ವಾಚಾರ್ಯರಿಗೆ. ಸಾಕಪ್ಪ, ಸುಮ್ಮನೆ ಇಲ್ಲದ ಗ್ರಂಥ ಹೇಳ್ತಾರೆ, ತಪ್ಪಾದ ಗ್ರಂಥ ಹೇಳ್ತಾರೆ, ಸರಿಯಾಗಿಲ್ಲ, ಆದ್ರೆ ಗುರುಗಳು ಹೇಳ್ತಾ ಇದ್ದಾರಲ್ಲ ಅಂತ ಚೆನ್ನಾಗಿ ಸುಮ್ಮನೆ ಕೇಳಲಿಕ್ಕೆ ಶುರು ಮಾಡಿದರಂತೆ ಅವರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತದಾದ್ಯ ಪದ್ಯಸ್ಥಮ ಪದ್ಯ ಮಂಡಲಂ ಯದಾವದಚ್ಛೋಡಶಕತ್ವಯಾತ್ಮಕಂ ಉಪರ್ಯಪಸ್ತಂ ತದಿತಿ ಬೃವತ್ಯಸೌ ಗುರೌ ತಮೂಚೇ ಪ್ರಣಿಗದ್ಯತಾಮಿತಿ. ಅವರು ಶುರು ಮಾಡಿದ್ರು, ಮೊದಲನೇ ಶ್ಲೋಕ ಶುರು ಮಾಡಿದ್ರು. ಯಾ ಅನುಭೂತಿ ಅಜಾಮೇಯ ಅನಂತಾತ್ಮಾನಂದ ವಿಗ್ರಹ ಮಹದಾದಿ ಜಗನ್ಮಾಯಾ ಚಿತ್ರ ಭಿತ್ತಿಂ ನಮಾಮಿತಾಂ ಅಂತ ಈ ಇಷ್ಟಸಿದ್ಧಿಯ ಮೊದಲನೇ ಶ್ಲೋಕ. ಆ ಮೊದಲನೇ ಶ್ಲೋಕ ಇವರು ಹೇಳಿದ ಕೂಡಲೇ ಮಧ್ವಾಚಾರ್ಯ ಹೇಳಿದ್ರಂತೆ, ಈ ಮೊದಲನೇ ಶ್ಲೋಕದಲ್ಲೇ 32 ತಪ್ಪುಗಳಿವೆ ಅಂತ ಹೇಳಿಬಿಟ್ಟ. ಒಂದಲ್ಲ ಎರಡಲ್ಲ, 32 ತಪ್ಪುಗಳಿವೆ ಈ ಶ್ಲೋಕದಲ್ಲಿ ಅಂತ ಆಚಾರ್ಯ ಹೇಳಿದ್ರಂತೆ. ಅವಾಗ ಹೇಳಿದಾಗ ಅವುಗಳ ಪರಿಹಾರ ಮುಂದಿದೆ, ಉಪರಿ ಮುಂದಿದೆ, ಅದಕ್ಕೆಲ್ಲ ಪರಿಹಾರ ಮುಂದಿದೆ ಅಂತ ಹೇಳಿದಾಗ ಆ ಪರಿಹಾರ ಇವಾಗ ಹೇಳಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಪರಿಹಾರ. ಇವರು 32 ದೋಷಗಳಿವೆ ಅಂತ ಹೇಳಿದುಕೊಳ್ಳೆ ಹೇಳ್ತೀವಲ್ಲ ಮುಂದೆ ಹೇಳ್ತೀವಿ, ಅವ್ರು ಗೊತ್ತಿರಲ್ಲ ನಮ್ಮ ತಿಳ್ಕೊಂಡು ಹೇಳ್ತೀವಿ ಅಂತ ಅರ್ಥ. ಹಾಗೆ ಮಧ್ವರಾಯರು ಹೇಳಿದ್ರಂತೆ, ಗೊತ್ತಿದ್ರೆ ಇವಾಗ ಹೇಳಿ, ಅದೇನು ಮುಂದೆ ಹೇಳಿದ್ರೆ ಇವಾಗ ಹೇಳಿದಕ್ಕೆ ದೋಷಕ್ಕೇನು ಉತ್ತರ ಕೊಡ್ತೀರಾ ಅಂತ ಹೇಳಿದ್ರು. ಅಂತ ಹೇಳ್ತಾರೆ ಮಧ್ವಾಚಾರ್ಯರು 32 ಲಕ್ಷಣ ಸಲ್ಲಕ್ಷಣಗಳಿಂದ ಕೂಡಿದವರು, ಅವರ ಗ್ರಂಥಗಳು ಹಾಗೆ 32 ಸಲ್ಲಕ್ಷಣದಿಂದ ಕೂಡಿದ್ದು, ಹಾಗೆ ಈ ಇಷ್ಟಸಿದ್ಧಿ 32 ದುರ್ಲಕ್ಷಣಗಳಿಂದ ಕೂಡಿದ್ದು ಅಂತ ತೋರಿಸಿಕೊಡ್ತಾ ಇದ್ದಾರಲ್ಲಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭವತ್ ಪ್ರಭಕ್ತೃತ್ವ ಸಮರ್ಥತಾ ನಮೇ ಸಕೋಪಮಿತ್ಥಂ ಬ್ರುವತಿ ವ್ರತೀಶ್ವರೇ ಅಪಿಹ ಮಾಯಾ ಸಮಯೇ ಪಟೌ ನೃಣಾಂ ಬಭೌವ ತದ್ದೂಷಣ ಸಂಶಯಾಂಕುರ. ಇನ್ನ ಇವಾಗ ಹೇಳಿ ಅದಕ್ಕೇನು, ನಾನು ತಪ್ಪಿದೆ ಅಂತ ಹೇಳಿದೆ, ಉತ್ತರ ಮುಂದಿದೆ ಅಂತ ಹೇಳಿದ್ದೀರಾ, ಮುಂದೆ ಇದ್ರೆ ಇವಾಗ ಹೇಳಿ ಅಂತ ಹೇಳಿದಾಗ ಸಿಟ್ಟು ಬಂತವರಿಗೆ, ನಿಮಗೆ ಪಾಠ ಹೇಳೋ ಸಾಮರ್ಥ್ಯ ನಮಗಿಲ್ಲ ಅಂತ ಯಾರು ಹೇಳಿದ್ದು? ಮಾಯಾವಾದದಲ್ಲಿ ಅತ್ಯಂತ ಪ್ರಸಿದ್ಧರು ಅಂತ ಖ್ಯಾತಿ ಪಡೆದಂತ ಅಚ್ಯುತ ಪ್ರೇಕ್ಷಾಚಾರ್ಯ ಹೇಳಿದಂತೆ ಹೇಳ್ತಾ ಇದ್ದಾರೆ. ಅಪೀಹ ಮಾಯಾ ಸಮಯೇ ಪಟವು, ಮಾಯಾ ಸಮಯದಲ್ಲಿ ಅದ್ಭುತವಾಗಿರತಕ್ಕಂತ ಸಾಮರ್ಥ್ಯ ಇತ್ತು, ಅವರೇ ಹೇಳಿದ ಕೂಡಲೇ ಆ ಮಾತಂದಿದ ಕೂಡಲೇ ಎಲ್ಲರೂ ಸಂಶಯ ಬಂದಂತೆ, ಹೌದಾ ಆದ್ರೆ ಮಧ್ವಾಚಾರ್ಯ ಏನೋ ಹೇಳಿದ್ ಸರಿಯಾಗಿರಬೇಕು ಅಂತ ಎಲ್ಲರಿಗೂ ದೂಷಣ ಸಂಶಯಾಂಕುರ ಈ ರೀತಿಯಲ್ಲಿ ಆ ಸಂಶಯ ಬಂತಂತೆ. ಈ ರೀತಿ ಗೊತ್ತಾಗಕೂಡ ಏನಾಗುತ್ತೆ, ಮಧ್ವಾಚಾರ್ಯರು ಅಚಿತ ಪ್ರೇಕ್ಷಕರಲ್ಲಿ ಓದಿಲ್ಲ ಚೆನ್ನಾಗಿ ಅರ್ಥ ಆಗುತ್ತಲ್ಲ ಅಂತ ಹೇಳಿಬಿಡ್ತಾ ಇದ್ದಾರೆ. ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದಧ್ಯಾತ್ ವಿಮುಕ್ಷುರಾತ್ಮನಃ ಎತುರ್ವಿಶೇಷಾದಿತಿ ಲೋಕಚೋದನಾತ್ ಪ್ರಭಕ್ತಿ ಮಾಯಾ ಸಮಯಂ ಸ್ಮ ಪೂರ್ಣಧೀಹಿ. ಇನ್ನು ಹೇಳ್ತಾ ಇದ್ದಾರೆ ಸಂಸಾರದಿಂದ ಮುಕ್ತರಾಗಬೇಕು ಅಂತ ಬಯಸುವರೆಲ್ಲರೂ ಕೂಡ ತಾನು ವಿಶೇಷವಾಗಿ ಜ್ಞಾನಿಯಾಗಿದ್ದಲ್ಲಿ ನಾವು ತಿಳ್ಕೊಂಡ್ರೆ ಪಾಠ ಪ್ರವಚನ ಅನ್ನೋದನ್ನು ಮಾಡಲೇಬೇಕು, ನಾವು ತಿಳ್ಕೊಂಡದ್ದನ್ನು ಇನ್ನೊಬ್ಬರಿಗೆ ತಿಳಿಸಬೇಕು. ಸಾಧನೆಗೆ ಎರಡು ಮುಖ, ಒಂದು ತಿಳ್ಕೊಳ್ಳೋದು, ಇನ್ನೊಂದು ತಿಳಿಸೋದು. ಯೋಗ್ಯರಾದವರಾಗಿದ್ರೆ ತಿಳಿಸೋದು ಮಾಡಬೇಕು, ಇಲ್ಲ ತಿಳ್ಕೊಂಡು ಸಾಧನೆ ಮಾಡಬೇಕು. ಆದರೆ ನಾವೆಲ್ಲಿ ಮಾಡ್ತೀವಿ, ಪ್ರವಚನದಲ್ಲಿ ಮಾಡ್ತೀವಿ, ನಮ್ಮ ಪಾಡ ನಾವು ಇರ್ತೀವಲ್ಲ ಅಂತ ನೀವು ಹೇಳ್ತೀರಾ? ನೀವು ತಿಳ್ಕೊಂಡದ್ದು ತಿಳಿಸಲಿಕ್ಕೆ ಯೋಗ್ಯ ಜನರು ಸಿಗ್ತಾರೆ, ಯಾರು ಮಕ್ಕಳು ಮೊಮ್ಮಕ್ಕಳು ಯಾರು ಇರ್ತಾರಲ್ಲ ಅವರಿಗೆ ನೀವು ತಿಳ್ಕೊಂಡದ್ದು ತಿಳಿಸಿ ಅನುಷ್ಠಾನಕ್ಕೆ ಇಡಲಿಕ್ಕೆ ಆಗತ್ತೆ. ಆ ರೀತಿ ಮಾಡಲೇಬೇಕಂತೆ, ನಾವು ತಿಳ್ಕೋಬೇಕು, ಅನುಷ್ಠಾನಕ್ಕಿಡಬೇಕು, ಇನ್ನೊಬ್ಬರಿಗೆ ತಿಳಿಸಿಕೊಟ್ರೆ ಅದು ಪೂರ್ಣ ಆಗುತ್ತೆ ಸಾಧನ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾ, ಇನ್ನ ಯತಿಯಾದವನಂತೂ ಎತಿರು ವಿಶೇಷಾತ್, ಯತಿಯಾದವ ವಿಶೇಷವಾಗಿ ಎಲ್ಲ ಪಾಠ ಪ್ರವಚನಗಳನ್ನು ಮಾಡಬೇಕು ಅಂತ ಹೇಳಿದಾಗ ಅವಾಗ ಜನರೆಲ್ಲರೂ ಕೂಡ ಕೇಳಿಕೊಂಡಂತೆ. ಸ್ವಲ್ಪ ಆ ಮಾಯಾ ಸಮಯ ಅಂದ್ರೆ ಮಾಯಾಶಾಸ್ತ್ರ ಮಾಯಾವಾದ ಏನಿದೆ ಅದನ್ನ ತಪ್ಪು ಅಂತ ಹೇಳ್ತೀರಲ್ಲ, ನೀವೇ ಹೇಳಿ ಏನದೆ ನೀವು ಹೇಳಿ ಅಂತ ಹೇಳಿದಾಗ ಅವರು ಆ ಪಾಠವನ್ನ ಚೆನ್ನಾಗಿ ಅಂದ್ರೆ ಅಚ್ಯುತ ಪ್ರೇಕ್ಷರು ನಿಮ್ಗೆ ನಾನು ಪಾಠ ಹೇಳಲಿಕ್ಕೆ ಆಗಲ್ಲ ಹೋಗ್ರಿ ಅಂತ ನಿಲ್ಲಿಸ್ಬಿಟ್ರು. ನಿಲ್ಲಿಸ್ಬಿಟ್ರೆ ಇನ್ನು ಜನರಿಗೆ ಪಾಠನೇ ಇಲ್ಲದಂಗಾಯಿತು. ಅವಾಗ ಪ್ರಾರ್ಥನೆ ಮಾಡಿದರೆ ಅವಾಗ ವಿಶೇಷವಾಗಿ ಶುರು ಮಾಡಿದರಂತೆ. ಅಖಂಡಿತೋಪನ್ಯಸನಂ ವಿಸಂಶಯಂ ಸಸಂಪ್ರದಾಯಂ ಪ್ರವಚೋ ದೃಢೋತ್ತರಂ ಸಮಾಗಮಂ ಶ್ರೋತು ಮಮುಷ್ಯ ಸಾಗ್ರಹ ಜನಾಶ್ರುತಾಢ್ಯಾಶ್ಚತುರಾಭೂಷವ. ಅವರು ಹೇಗೆ ಹೇಳ್ತಾ ಇದ್ರು, ಮಧ್ವಾಚಾರ್ಯರ ಶೈಲಿ ಹೇಗಿತ್ತು? ಅಖಂಡಿತೋಪನ್ಯಸನಂ ವಿಸಂಶಯಂ, ಸಂಶಯವೇ ಇಲ್ಲ ಅವರಿಗೆ ಹೇಳೋ ವಿಷಯದಲ್ಲಿ. ಹೇಳೋ ಕಾಲಕ್ಕೆ ಒಳಕೂತ್ರ ಇದೆ, ಹೌದೋ ಅಲ್ಲೋ ಹೌದೋ ಅಲ್ಲೋ ಈ ತರ ಸಂಶಯ ಇರುತ್ತೆ, ಹಾಗಿರಲ್ಲ, ಯಾವ ಸಂಶಯ ಇಲ್ಲ. ಇನ್ನ ವಾಕ್ ಪ್ರವಾಹಕ್ಕೆ ಒಂದು ತಡೆ ಇಲ್ಲ, ಎಡಬೇಡದ ವಾಕ್ ಪ್ರವಾಹ, ಸಂಶಯ ಇಲ್ಲ. ಅಷ್ಟೇ ಸಸಂಪ್ರದಾಯಂ, ಸಂಪ್ರದಾಯಕ್ಕೆ ಅನುಗುಣವಾಗಿರತಕ್ಕಂತಹ ಅರ್ಥ ವಿವರಣೆ. ಇನ್ನ ಮುಂದೆ ಹೇಳ್ತಾರೆ ಪ್ರವಚೋ ದೃಢೋತ್ತರಂ, ಏನ ಪ್ರಶ್ನೆಗಳು ಬಂದರೆ ಅದಕ್ಕೆ ಚೆನ್ನಾಗಿ ಉತ್ತರ ಹೇಳಿ, ಪ್ರಶ್ನೆ ಬಂದು ಉತ್ತರ ಅಲ್ಲ, ಹೇಳೋ ಕಾಲಕ್ಕೆ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡೋದು. ಇನ್ನು ಕೂತವರಿಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶವೇ ಸಿಗಬಾರದು, ಸಂಶಯ ಹುಟ್ಟಬಾರದು. ಆತರ ಜನರಿಗೆ ಕೂತಂತಹ ಜನರಿಗೆ ಏನೇನು ಸಂಶಯಗಳು ಬರಬಹುದು ಆ ಸಂಶಯಗಳೆಲ್ಲ ತಾವೇ ಮುಂದಿಟ್ಟು ಆ ಸಂಶಯಗಳಿಗೆಲ್ಲ ಉತ್ತರ ಕೊಡ್ತಾ ಹೋಗೋದು. ಚೈತೀರ್ಥರ ಹತ್ರ ವಾದಕ್ಕೆ ಬಂದರು ಮಾಯಾವಾದಿಗಳು, ಮಾಯಾವಾದ ವಾದಕ್ಕೆ ಬಂದರೂ ಅವರು ಖಂಡನೆ ಮಾಡಿದರು. ಆದ ಮೇಲೆ ಅವನು ಕೇಳಿದ್ರಂತೆ, ವಾದ ಮುಗೀತ? ಹೌದು. ಅಲ್ಲಯ್ಯ, ನಿಮ್ಗೆ ಪ್ರಶ್ನೆ ಮಾಡೋದೇ ಬರಲ್ಲ, ನೀವೇನು ವಾದ ಮಾಡ್ತೀರಿ? ಹಾಗೆ ಬಂದು ಹೇಳ್ಕೊಡ್ತೀನಿ ಅಂತ ಹೇಳಿ, ನಿಮ್ಮ ಸಿದ್ಧಾಂತ ಇದು, ನಿಮ್ಮ ಸಿದ್ಧಾಂತ ಪ್ರಕಾರ ನೀವು ಕೇಳಿದ್ದು ಬಹಳ ಸ್ವಲ್ಪ ಕೇಳಿದ್ದೀರಾ, ಬಹಳ ಸ್ವಲ್ಪ ಕೇಳಿದ್ದೀರಾ, ನೀವು ಕೇಳಬೇಕಾದ ಪ್ರಶ್ನೆಗಳು ಇಷ್ಟು ಅಂತ ಗುಂಪು ಪರಿಚಯ ಮಾಡಿಕೊಟ್ರೆ ಕಣ್ಣು ಬಿಟ್ಟು ನೋಡಿದ್ರೆ ಅಂತ, ಹೌದಾ, ನಮ್ಮ ಸಿದ್ಧಾಂತ ನಮಗಿಂತ ನಿಮಗೆ ಜಾಸ್ತಿ ಗೊತ್ತಾ ಅಂತ ಹೇಳಿದರೆ, ನಾವು ನಿಮ್ಮ ಸಿದ್ಧಾಂತ ಖಂಡನೆ ಮಾಡೋದು ನಿಮ್ಮನ್ನೇನೋ ಬೈಬೇಕು ಅಂತಲ್ಲ, ನಿಮ್ಮ ಸಿದ್ಧಾಂತದ ಮೇಲೆ ದ್ವೇಷದಿಂದಲ್ಲ, ಅದು ಎಂಥದ್ದು ಅಂತ ಆಳವಾಗಿ ನೋಡಿ ತಪ್ಪಾಗಿದ್ರೇನೆ ಸರಿಯಲ್ಲ ಅಂತ ಹೇಳುತ್ತಾ ಇದ್ದೇವೆ. ಅಂದರೆ ನಾಳೆ ಬೆಳಿಗ್ಗೆ ಒಬ್ಬ ವ್ಯಕ್ತಿ ಆ ಸಾಧನಾ ಮಾರ್ಗದಲ್ಲಿ ಬಂದರೆ ಅವನಿಗೆ ಇನ್ನೊಂದು ಶಾಸ್ತ್ರದಲ್ಲಿ ಏನೇನಿದೆ ಅಂತ ಚೆನ್ನಾಗಿ ತಿಳಿಯಬೇಕಲ್ಲ. ಆ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಿದ್ದೇವೆ, ಅದರಿಂದ ಚೆನ್ನಾಗಿ ತೋರ್ತಾ ಇದ್ದೇವೆ. ನಿಮ್ಮ ಶಾಸ್ತ್ರ ಇದು, ಇದರಲ್ಲಿ ಬರುವ ಸಂಶಯಗಳಿವು, ಇದು ನೀವು ಕೇಳಲೇ ಇಲ್ಲ, ಈ ತರ ಕೇಳಿ, ಹೌದಾ, ಇದಕ್ಕೇನು ಉತ್ತರ? ಅದಕ್ಕೆಲ್ಲ ಸಿದ್ಧ ಆಗಿದೆ ಅಂತ ಚೆನ್ನಾಗಿ ಉತ್ತರ ಕೊಟ್ಟು, ಈ ಒಂದು ತಪ್ಪುಗಳಿರೋದರಿಂದ ನಿಮ್ಮ ಶಾಸ್ತ್ರ ತಪ್ಪು ಅಂತ ಏತೀರ್ಥರು ತೋರಿಕೊಟ್ರು. ಅದೇ ತರ ಆಚಾರ ವಿಶೇಷವಾಗಿ ಪೂರ್ವಪಕ್ಷಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಖಚಿತತೆ ಅಂದರೆ ಹೀಗೆ ಅಂತ ಉತ್ತರ, ಮತ್ತೆನ್ನ ತಿರುಗಾಡಲಿಕ್ಕಿಲ್ಲ. ಇಂಥ ಅದ್ಭುತವಾಗಿರತಕ್ಕಂಥ ಪ್ರವಚನಗಳನ್ನು ಕೇಳ್ತಾ ಇದ್ದರೆ ಅನೇಕ ಜನ ಪಂಡಿತರು ಧಾವಿಸಿ ಧಾವಿಸಿ ಬರ್ತಾ ಇದ್ದಾರಂತೆ, ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರಂತೆ ಇವರು, ಇದನ್ನು ನಾವು ಕೇಳಬೇಕು ಕೇಳಬೇಕು ಅಂತ ಎಲ್ಲರೂ ಆನಂದದಿಂದ ಬರಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ನಂತರ ಗುರೋ ರೂಪಾಂತೆ ಶ್ರವಣೇ ರಥೈ ದ್ವಿಜೈಹಿ ಸಪಂಚ ಶೈರ್ಭಾಗವತೆ ಕದಾಚನ ಬಹು ಪ್ರಕಾರೆ ಲಿಖಿತೆ ತು ವಾಚಿತೆ ಪ್ರಕಾರಮೇಕಂ ಪ್ರಭುರಭ್ಯದೃಢಂ. ಒಮ್ಮೆ ಅಚ್ಯುತ ಪ್ರೇಕ್ಷಾಚಾರ್ಯರು ಕೂತಿದ್ದಾರೆ, ಮಧ್ವಾಚಾರ್ಯರು ಕೂಡ ವಿಶೇಷವಾಗಿ ಭಾಗವತ ಪ್ರವಚನ ಮಾಡುತ್ತಾ ಇದ್ದಾರೆ. ಅವಾಗ ಅಲ್ಲಿರುವಂತಹ ಐದಾರು ಜನ ಶಿಷ್ಯರು ತಮ್ಮ ಕೈಯಲ್ಲಿ ಭಾಗವತ ಪುಸ್ತಕ ಇಟ್ಟುಕೊಂಡು ಶ್ಲೋಕಗಳನ್ನು ಓದಿದಾಗ ಒಂದೊಂದು ಪುಸ್ತಕದಲ್ಲಿ ಒಂದೇ ಶ್ಲೋಕ ಬೇರೆ 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 ರೀತಿ ಇತ್ತು. ಭರಿಗದಾಮೃತ ಸಾರ, ನಿಮಗೆ ಎಕ್ಸಾಂಪಲ್ಗೆ ಎಲ್ಲರೂ ಓದ್ತೀರಾ, ಹತ್ತು ಜನದ ಕೈಯಲ್ಲಿ ಇದ್ರೆ ಒಂದೇ ಪದ್ಯ ಹತ್ತು ರೀತಿಯಾಗಿರುತ್ತೆ. ಅದೇ ತರ ಭಾಗವತ ಒಂದೇ ಶ್ಲೋಕ ಹತ್ತು ಜನ ಓದಿದಾಗ ಬೇರೆ ಬೇರೆ ಓದಿದ್ರು, ಬೇರೆ ಬೇರೆ ಪಾಠಗಳು ಹೇಳಿದ್ರು. ಅದಕ್ಕೆ ಅವಾಗ ಆಚಾರ ಹೇಳಿದ್ರಂತೆ, ಒಂದು ಪಾಠ ಮಾತ್ರ ವೇದವ್ಯಾಸರಿಗೆ ಸಮ್ಮತ ಅಂತ ಚೆನ್ನಾಗಿ ತಿಳಿಸಿಕೊಟ್ಟಂತೆ. ಪ್ರಕಾರಮೇಕಂ ಪ್ರಭುರಭ್ಯತಾದೃಢಂ, ವಿಶೇಷವಾಗಿ ಭಗವಂತನಿಗೆ ಇದು ಒಪ್ಪಿಗೆ ಅಂತ ಹೇಳಿದ್ರು. ಅಂದ್ರೆ ಭಾಗವತ ರಚನೆ ಮಾಡಿದೆ ವೇದವ್ಯಾಸರು, ವೇದವ್ಯಾಸರು ಬರೆದದ್ದು ಯಾವುದು ಅಂತ ನನಗ್ ಗೊತ್ತು ಅಂತ ಹೇಳಿದ್ರಂತೆ. ಪರಪ್ರಕಾವ್ಯಶ್ವಪಿ ಸಂಭವತ್ಸುತೆ ವಿನಿರ್ಣಯೋಸ್ಮಿನ್ ಕಥಮಿತ್ಯುದೀರಿತೆ ಮುಕುಂದ ಬೋಧೇನ ಮಹಾಹೃದ ಬ್ರವೀತ್ ಪ್ರಕಾರಮೇಕಂ ಭಗವತ್ಕೃತಂ ಸ್ಫುಟಂ. ಅವಾಗ ಅಚ್ಯುತ ಪ್ರೇಕ್ಷಕ ಪ್ರಶ್ನೆ ಮಾಡಿದ್ರಂತೆ, ಅಲ್ಲಯ್ಯ ಇದೊಂದೇ ವೇದವ್ಯಾಸರ ಸಮ್ಮತ ಅಂತ ಹೇಗೆ ಹೇಳ್ತೀಯ? ಯಾಕೆ ಅಂತ ಹೇಳಿದ್ರೆ ಮಿಕ್ಕವೂ ಕೊಡುತ್ತಲ್ಲ, ಮಿಕ್ಕವೂ ಅರ್ಥ ತಗೊಂಡ್ರೆ ಕೊಡುತ್ತೆ, ಅಂತಹ ಕಾಲಕ್ಕೆ ಇದೊಂದೇ ಸರಿ ಅಂತ ಹೇಗೆ ಹೇಳ್ತೀರಾ ಅಂದ್ರೆ, ಅವಾಗ ಹೇಳ್ತಾರೆ ಮುಕುಂದ ಬೋಧೇನ, ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹ ಪಡೆದಂತಹ ಮಧ್ವರಾಯರು ಇದೊಂದೇ ಸರಿ ಅಂತ ಚೆನ್ನಾಗಿ ಉತ್ತರಿಸಿದರು. ಅವಾಗೆ ಸಿಟ್ಟು ಬಂತವರಿಗೆ, ನಿಮ್ಗೆ ವೇದವ್ಯಾಸರೆಲ್ಲ ವೇದವ್ಯಾಸರು ಬರೆದಂತಹ ಮೂಲ ಗ್ರಂಥ ಅದು ಪರಿಚಯ ಇದೆ ಎಂಬ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಅಂದ್ರೆ ನನಗೆ ಮಾತ್ರ ಗೊತ್ತು ಇದರಲ್ಲಿ ಯಾವುದು ಮೂಲ ಯಾವ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಿಮಗೆ ಪರಿಚಯ ಇದ್ದದ್ದೇ ಆದರೆ ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ ಜಗದ್ಗುರೋರ್ವೇತ್ಥ ಕೃತಿ ಸ್ಥಿತಿಂ ಯದಿ ಇತಿ ಬ್ರುವಾಣೇ ಯತಿ ಸತ್ತಮೇ ಸ್ವಯಂ ತದುಕ್ತ ಮಾರ್ಗೇಣ ಜಗಾದ ಭೂರಿ ಹೃತ್. ಹಾಗಾದರೆ ಭಾಗವತ ಗ್ರಂಥದಲ್ಲಿ ಪಂಚಮ ಸ್ಕಂದದ ಗದ್ಯ ಭಾಗವನ್ನ ಅರ್ಥ ಸಹಿತ ಹೇಳ್ರಿ ಅಂದಾಗ, ಅದ್ಭುತವಾಗಿ ವೇದವ್ಯಾಸರು ಹೇಳಿರತಕ್ಕಂಥ ಮಾರ್ಗದಲ್ಲೇ ಆ ಪಂಚಮ ಸ್ಕಂಧದ ಗದ್ಯ ಭಾಗವನ್ನ ಪುನಃ ಅರ್ಥ ಸಹಿತ ಪೂರ್ಣ ಪಾಠ ಹೇಳಲಿಕ್ಕೆ ಶುರು ಮಾಡಿದರು. ಒಂದು ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ಸ್ವಲ್ಪ ಕಠಿಣಾಂಬು ಭಾಗ ಅಂದ್ರೆ ಪಂಚಮ ಸ್ಕಂಧ. ಯಾವುದಕ್ಕೆ? ಉಚ್ಚಾರ ಮಾಡಲಿಕ್ಕೆ ಕಷ್ಟ. ಗದ್ಯ ಭಾಗ ಒಂದು ಪಂಕ್ತಿ ಪ್ಯಾರಾಗ್ರಾಫ್ ಇರುತ್ತೆ, ಸರ 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 ಹೋಗ್ತಾ ಅದು ಬಿಡಿಸಿ 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 ಶಬ್ದಗಳು ಬಿಡಿಸಿ ಅರ್ಥ ಹೇಳಬೇಕು, ತಲೆ ಕಟ್ಟು ಹೋಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಪಂಚಮ ಸ್ಕಂದ ಇಲ್ಲ ನಾ ಸಪ್ತಮ ಸ್ಕಂದ ಹೇಳ್ತೀನಿ, ಅದಕ್ಕೆ ಅರ್ಸಿಂದೇವ್ರ ಕಥಾ ಟೈಮ್ ಕ್ಯಾ ಹೊಡೆದ ಬಿಟ್ಟ ಆಗಲ್ಲ ಅಂತ ಹೇಳಿದ್ರು. ಮೂರನೇ ಸ್ಕಂಧ, ಎರಡನೇ ಸ್ಕಂಧ, ಐದನೇ ಸ್ಕಂಧ, ಹೌದಾ, ಹನ್ನೊಂದನೇ ಸ್ಕಂಧ, ಇವೆಲ್ಲ ಸ್ವಲ್ಪ ಟಫ್ ಸಬ್ಜೆಕ್ಟ್ಸ್ ಅದಕ್ಕೆ ಹೇಳ್ತಾರೆ. ಅದರಲ್ಲಿ ಪಂಚಮಸ್ಕಂಧ ಬಹಳ ಕಠಿಣ, ಅದು ಆಚಾರ್ಯ ಬಹಳ ಪ್ರಿಯವಾದಂತೆ ಅದು ಹೇಳ್ತಾ ಇದ್ದಾರೆ. ಪಂಚಮಸ್ಕಂಧ ಭಾಗವತ ಹೇಳೋದೇ ಕಷ್ಟ, ಅದರಲ್ಲಿ ಅರ್ಥ ಹೇಳೋದು ಇನ್ನೂ ಕಷ್ಟ ಅಂತ ಹೇಳಿದ್ರೆ ಸುಲಭವಾಗಿ ಹೇಳಲಿಕ್ಕೆ ಶುರು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಶೇಷ ಶಿಷ್ಯೈಶ್ಚ ತದಗ್ನಯ ತದ ಪರೀಕ್ಷಣ ಯೈಕ್ಷಿ ಸಮಸ್ತ ಪುಸ್ತಕಂ ಸತತ್ರ ಹಂತೈ ಕಥಮೇಕ್ಷಿತಂ ತ್ಯಜನ್ ನತಾವದಧ್ಯಾಯ ನಿಕಾಯಮಭ್ಯದಾತ್. ಅವಾಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಎಲ್ಲರನ್ನ ಪರೀಕ್ಷೆ ಮಾಡ್ರಿ, ಇವ್ರು ಹೇಳ್ತಾ ಇದ್ದಾರಲ್ಲ ಯಾವ್ದು ಸರಿ ನೋಡಿ ಅಂತ ಹೇಳಿದಾಗ, ಅವಾಗ ಯಾವ ಶಿಷ್ಯ ಅಂದ್ರೆ ಯಾವ ಎಲ್ಲರ ಕೈಯಲ್ಲಿರುವ ಭಾಗವತ ಪಾಠ ಇತ್ತಲ್ಲ ಆ ಪಾಠ ಅಲ್ಲದೆ ಒಬ್ಬರದ ಮಾತ್ರ ಸರಿ ಅಂತ ಹೇಳಿದ್ರಲ್ಲ, ಆ ಒಬ್ಬರ ಪಾಠ ಏನಿತ್ತು ಅದು ಮಾತ್ರ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಇಡೀ ಪಂಚಮಸ್ಕಂದ ಭಾಗವತ ಅವರ ಕೈಯಲ್ಲಿದ್ದದ್ದು ಮಾತ್ರ ಸರಿಯಾಗುವಂತ ಸರಿಯಾಗಿ ಬರ್ತಾ ಇದೆ, ಮಿಕ್ಕವರೆಲ್ಲ ನೋಡಿಕೊಂಡ್ರು ಅದು ಯಾವುದು ಬರ್ತಾ ಇಲ್ಲ ಇವರ ಬಾಯಿಯಿಂದ, ಒಂದು ಮಾತ್ರ ಬರ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅವಾಗೆ ಅಂಥ ತಾವು ಹೇಳಿದ ಆ ಪಾಠಕ್ಕೆ ಚೂರೂ ವ್ಯತ್ಯಾಸವಾಗದಂತೆ ಪಂಚಮಸ್ಕಂಧದ ಎಲ್ಲಾ ಅಧ್ಯಾಯಗಳನ್ನ ಅರ್ಥ ಸಮೇತ ವಿಶೇಷವಾಗಿ ಪಠನ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಜನ ಇದ್ದಾಗ, ಅಷ್ಟು ಪುಸ್ತಕಗಳಿದ್ದಾಗ, ಅಷ್ಟು ವ್ಯತ್ಯಾಸಗಳಿದ್ದಾಗ ಗ್ರಂಥದಲ್ಲಿ ಆ ವ್ಯತ್ಯಾಸಗಳೂ ಹೇಳಬೇಕಾಗಿತ್ತು. ಇವರು ಅವಾಗೇ ಅಧ್ಯಯನ ಮಾಡಿದವರಾದ್ರೆ ಹಿಂದಿನ ಅಧ್ಯಯನ ವೇದವ್ಯಾಸರತ್ರ ಅಧ್ಯಯನ ಮಾಡಿದ್ದರಿಂದ ವೇದವ್ಯಾಸರಿಗೆ ಸಮ್ಮತವಾದ ಪಾಠವನ್ನು ಮಾತ್ರ ತಾವು ವಿಶೇಷವಾಗಿ ಬಾಯಿಯಿಂದ ಉಚ್ಚಾರ ಮಾಡಿದರು. ಅವಾಗ ಕೇಳಿದ್ರಂತೆ, ಅತ್ರ ಜನ್ಮನಿನ ಯತ್ ಪಠಿತಂತೆ ಜೈತ್ರ ಭಾತಿ ಕಥಮಿತ್ಯಮುನೋಕ್ತೆ ಪೂರ್ವಜನ್ಮಸು ಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಇಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯ ಈ ಜನ್ಮದಲ್ಲಿ ನೀನೇನು ಓದಿಲ್ಲವೆಲ್ಲ, ಇಂಥ ರೀತಿಯಲ್ಲಿ ಬಾಯಿಂದ ಬರ್ತಾ ಇದ್ದಲ್ಲ, ಜೈತ್ರ್ಯ ಭಾತಿ ಕಥಂ, ಈ ರೀತಿ ನಿಂಗೆ ಹೆಂಗ್ ಹೊಳಿತಾ ಇದೆ, ಇಲ್ಲಿಂದ ಬರ್ತಾ ಇದೆ ನಿಂಗೆ ಅಂತ ಹೇಳಿದರೆ, ಅವಾಗ ಹೇಳ್ತಾರೆ ಇವೆಲ್ಲ ಹಿಂದಿನ ಜನ್ಮದಲ್ಲೇ ನಾನು ಓದಿದ್ದೇನೆ. ಹೇಳ್ತಾರೆ ಪುರಾ ಇದಂ ವೇದ, ವಿಶೇಷವಾಗಿ ಪೂರ್ವ ಜನ್ಮ ಸುಹಿ ವೇದ, ನಾನು ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದೇನೆ, ಹಿಂದೆ ನನಗೆಲ್ಲ ಗೊತ್ತು, ಈಗ ಸುಮ್ಮನೆ ಹೇಳ್ತಾ ಇದ್ದೇನಷ್ಟೇ ಅಂತ ಸ್ಪಷ್ಟವಾಗಿ ತಮ್ಮ ಅಪೂರ್ವ ತಾಕತ್ತನ್ನ ಪರಿಚಯ ಮಾಡಿಕೊಟ್ರು ಮಧ್ವರಾಯರು. ಅಂದರೆ ನಾವು ಮಧ್ವರಾಯರನ್ನ ಈ ತರ ಚಿಂತನೆ ಮಾಡುತ್ತಾ ಹೋದರೆ ಒಂದು ವೇಳೆ ನಮ್ಮ ಹಿಂದಿನ ಜನ್ಮಗಳಲ್ಲಿ ನಾವೇನಾದರೂ ಅಧ್ಯಯನ ಮಾಡಿದ್ದರೆ ಅದು ನಮಗೆ ಹೊಳೆದು ಈಗ ಸಾಧನೆ ಮಾಡುವ ಕಾಲಕ್ಕೆ ಅದು ಅನುಷ್ಠಾನಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಇಲ್ಲವಾ ಈ ಜನ್ಮದಲ್ಲಿ ಓದಿದ್ದಾದರೂ ಅದು ಅನುಷ್ಠಾನಕ್ಕಾದರೂ, ಈ ಜನ್ಮದಲ್ಲಿ ಚೂರ ಆದರೂ ಅನುಷ್ಠಾನ ಮಾಡಲಿಕ್ಕೆ, ಮುಂದಿನ ಜನ್ಮದಲ್ಲಾದರೂ ಅನುಷ್ಠಾನ ಮಾಡಲಿಕ್ಕೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಇತಿ ಬಹುವಿಧ ವಿಶ್ವಾಶ್ಚರ್ಯ ಚಿತ್ತ ಪ್ರವೃತ್ತೇ ಜಗತಿ ವಿತತಿ ವಿತತಿ ಮಾಯನ್ನು ನೂತನಪ್ಯಸ್ಯ ಕೀರ್ತಿ ಕ್ಷಪಿತ ತತ ತಮಸ್ಕ ಭಾಸ್ಕರೀವ ಪ್ರಭಾಲಂ ಸುಮು ಸುಜನ ಕುಮುದ ವೃಂದಾನಂದದ ಚಂದ್ರಿಕೇವ. ಜಗತ್ತಿಗೆಲ್ಲ ಆಶ್ಚರ್ಯ ಹುಟ್ಟಿಸುವಂತಹ ಅಪಾರವಾದ, ಎಲ್ಲರಿಗೂ ನೋಡಿದ್ರೆ ಅಪ್ಪ ಎಂಥ ಬುದ್ಧಿಯಪ್ಪ ಇವ್ರದು ಎಂಥ ಬುದ್ಧಿ ಅಂತ ಆಶ್ಚರ್ಯ ಮಾಡತಕ್ಕಂಥ ಅವರ ಕೀರ್ತಿ ಎಲ್ಲಾ ಇನ್ನ ಹೊಸದಾಗಿ ಬರುವಂತ ಕೀರ್ತಿ. ಆದರೆ ಏನಾಯಿತು ಅಂದ್ರೆ ಸೂರ್ಯಪ್ರಭಾ ಮೊದಲೇ ಕತ್ತರು ತುಂಬಾ ಇರುತ್ತೆ, ರಾತ್ರಿ ಎಲ್ಲ ಕೂತಿರುತ್ತೆ, ಸೂರ್ಯನ ಪ್ರಭಾ ಅವಾಗೆ ಬರೋದು, ಆದ್ರೆ ಅದು ಪರಿಹಾರ ಮಾಡಿಬಿಡುತ್ತಲ್ಲ. ಆ ತರ ಅದ್ಭುತವಾಗಿರತಕ್ಕಂಥ ಆಚಾರ್ಯರ ಕೀರ್ತಿ ಎಲ್ಲಾ ಕಡೆ ಹರಡು ಬರ್ತಾ ಬಂತು, ಎಲ್ಲರ ಸಜ್ಜನರಿಗೂ ವಿಶೇಷವಾಗಿ ಮನಸ್ಸಲ್ಲಿ ಆನಂದ ಬರ್ತಾ ಬಂತು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಶಾಸ್ತ್ರ ಕೇಳತಾ ಇದ್ರು ಕೂಡ ಅದನ್ನು ಅನುಷ್ಠಾನ ಹೇಗೆ ಮಾಡಬೇಕು ಅಂತ ನಾವು ಒದ್ದಾಡುವಾಗ ಅರಣ್ಯಕಾಚಾರ್ಯರು ಜಗನ್ನಾಥದಾಸರಾಯರು ಎಲ್ಲರೂ ಬಂದು ಇದೂ ಇತ್ತು ಆದರೆ ಹೇಗೆ ಮಾಡಬೇಕು ಅಂದಾಗ ಅನುಷ್ಠಾನದ ಪರಂಪರ ಹೇಗೆ ಬಳಸಿಕೊಟ್ರು, ಆ ಥರ ಮಧ್ವರಾಯರು ಅದ್ಭುತವಾಗಿ ಎಲ್ಲರ ತಲೆಯಲ್ಲೂ ಕೂಡ ಅವರ ಕೀರ್ತಿ ಬಂದ ಕೂಡಲೇ ಅಪ್ಪ ನಮಗೆ ಒಳ್ಳೆ ಶಾಸ್ತ್ರವನ್ನು ಹೇಳುವ ಒಬ್ಬ ನಾಥ ಸಿಕ್ತರಲ್ಲ ಅಂತ ಎಲ್ಲರಿಗೂ ಸಂತೋಷ ಆಗಿ ಎಲ್ಲರೂ ಬರುವಂತಾಯಿತು ಎಂಬಲ್ಲಿಗೆ ಇತಿ ಶ್ರೀಮತ್ ಕವಿಕುಲ ತಿಲಕ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ಶ್ರೀಮನ್ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮತ್ ಸುಮಧ್ವ ವಿಜಯೇ ಮಹಾಕಾವ್ಯೇ ಆನಂದಾಂಕೆ ಚತುರ್ಥ ಸರ್ಗ. ಎಂಬಲ್ಲಿಗೆ ನಾಲ್ಕನೇ ಸರ್ಗ ಪೂರ್ಣ ಆಯಿತು. ಶ್ರೀಕೃಷ್ಣ ಅರ್ಪಣ. ನಾಳೆ ನಿಮ್ಮ ಮನೆಯಲ್ಲಿ ಐದನೇ ಸರ್ ಶುರು ಐದನೇ ಸರ್ಗ ವಾಜರಾಜ ಬಗ್ಗೆ ಉಪನ್ಯಾಸ ಆಗ್ಬೇಕಾ? ಹೌದಾ ಸರಿ, ಅಥವಾ ಇಲ್ಲಿ ಸುಮಧ್ವಜ ಇಟ್ಕೊಂಡಲ್ಲಿ ಬೇರೆ ಗ್ರಂಥ ಹೇಳೋಣವಾ? ಹಾಗೆ ಮಾಡಿದ್ರೆ ಆಗ್ಬೋದಾ? ಯಾವ್ದು ಹೇಳಬೇಕು ನಿಮ್ಗೆ? ವಾದರಾದ್ರೆ ಶುರು ಮಾಡೋಣ. ತೀರ್ಥ ಪ್ರಬಂಧ ಹೇಳೋಣ, ಚೆನ್ನಾಗಿರುತ್ತೆ ಎಲ್ಲರಿಗೂ. ಎಲ್ಲಾ ತೀರ್ಥಗಳು ಸುತ್ತಾಡಿದಂತಾಗುತ್ತೆ. ಕೇಳಿದ್ದೀರಾ? ಯಾವಾಗೋ ಕೇಳಿತ್ತು. ವಾದರಾದ್ರಿಗೆ ಏನಮ್ಮ? ಸರಿ, ತೀರ್ಥ ಪ್ರಬಂಧ ಹೇಳೋಣ. ಒಳ್ಳೇದು, ಅದು ಒಂದು ಸಲ ಪೂರ್ಣ ಕೇಳಿಬಿಟ್ರೆ ಸಾಕು, ಅದ್ಭುತವಾಗಿ ತೀರ್ಥಯಾತ್ರೆ
ಆಗ್ಬಿಡುತ್ತೆ.
ಆಯ್ತಪ್ಪ, ನಾ ಏನೇ ಕಷ್ಟ ಆದ್ರೂ ಅರ್ಧ ಗಂಟೆ ಮಾಡಿಕೊಟ್ಟು ಹೋಗ್ತೇನೆ.